ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಭಾಗವನ್ನು ನಾವು ಲೂಕನು ಬರೆದ ಸುವಾರ್ತೆ 18 ಅಧ್ಯಾಯ ವಚನ 31-34. ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದ್ದೆಲ್ಲ ಅವನಲ್ಲಿ ನೆರವೇರುವುದು. ಹೇಗೆಂದರೆ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು, ಇವರು ಅವನನ್ನು ಅಪಹಾಸ್ಯ ಮಾಡುವರು, ಬೈಯುವರು, ಉಗುಳುವರು, ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು, ಮತ್ತು 3ನೇ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಅವರು ಈ ಸಂಗತಿಗಳಲ್ಲಿ ಒಂದನ್ನಾದರೂ ಗ್ರಹಿಸಲಿಲ್ಲ. ಈ ಮಾತುಗಳು ಅವರಿಗೆ ಮರೆಯಾಗಿದ್ದವು, ಅವುಗಳ ಅರ್ಥ ಅವರಿಗೆ ಗೊತ್ತಾಗಲಿಲ್ಲ. ಇಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಯೇಸುಸ್ವಾಮಿಯ ಒಂದು ಮರಣ ಪುನರುತ್ಥಾನಗಳ ಒಂದು ಮುಂತಿಳಿಸುವಿಕೆಯನ್ನ ಸಾರುತ್ತಾ ಇದ್ದಾನೆ. ಅಂದ್ರೆ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಮುಂದೆ ಆತನ ಮರಣ ಹೇಗಿರುತ್ತದೆ ಮತ್ತೆ ಯಾವ ರೀತಿಯಲ್ಲಿ ಆತನು ಪುನರುತ್ಥಾನ ಹೊಂದುತ್ತಾನೆ ಎಂಬುದಾಗಿ. ಆದ್ರೆ ಈ ಒಂದು ಮಾತುಗಳನ್ನ, ಯೇಸುಸ್ವಾಮಿಯ ಮಾತುಗಳನ್ನ ಕೇಳುವಾಗ ಶಿಷ್ಯರಿಗೆ ಅದನ್ನ ಅರ್ಥೈಸಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ಅವ್ರಿಗೆ ಬರೇ ಮರಣ ಅನ್ನುವಂತಹ ಒಂದು ವಿಚಾರ ಮಾತ್ರ ಗೊತ್ತು, ಯೇಸುಸ್ವಾಮಿ ಈ ರೀತಿಯಲ್ಲಿ ಕಷ್ಟಪಡ್ತಾನೆ ಎಂಬುದಾಗಿ. ಆದ್ರೆ 33ನೇ ವಚನದಲ್ಲಿ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಆ ಒಂದು ವಿಚಾರ ಮಾತ್ರ, ಈ ಸಂಗತಿಗಳನ್ನೆಲ್ಲ ಅವರಿಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಕಷ್ಟ ಆಗ್ತಾ ಇದೆ. ಯೇಸುಸ್ವಾಮಿ ಪಡುವ ಶ್ರಮೆ ಮುಂತಿಳಿಸುವಿಕೆಯ ಒಂದು ಸೂಚನೆಗಳನ್ನ ನಾವು ಈಗಾಗಲೇ ಕೀರ್ತನೆ 41:9 ವಚನದಲ್ಲಿ ತಿರಸ್ಕಾರದ ಬಗ್ಗೆ ನಾವು ನೋಡ್ತೇವೆ. ಕೀರ್ತನೆ 22:16-18, ಯೆಶಾಯ 53:4-7 ಈ ವಚನಗಳಲ್ಲಿ ನಾವು ನೋಡುವಾಗ ಮರಣದ ಬಗ್ಗೆ, ಅಂದ್ರೆ ಶಿಲುಬೆ ಮೇಲೆ ಯಾವ ರೀತಿಯಾದಂತ ಒಂದು ನೋವನ್ನ ಆತನು ಅನುಭವಿಸುತ್ತಾನೆ, ಯಾವ ರೀತಿಯಾದಂತ ಮರಣ ಆತನು ಹೊಂದುತ್ತಾನೆ ಎಂಬುದಾಗಿ ಈಗಾಗಲೇ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಮುನ್ಸೂಚನೆಗಳನ್ನ ವಾಕ್ಯ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ. ಕೀರ್ತನೆಗಳು 16:10 ವಚನದಲ್ಲಿ ಪುನರುತ್ಥಾನದ ಬಗ್ಗೆ ನಾವು ನೋಡ್ತೇವೆ. ಶಿಷ್ಯರು ಯೇಸುಸ್ವಾಮಿಯನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರು. ಯಾಕೆ? ಅವರು ಬರೇ ಯೇಸುವಿನ ಮರಣದ ವಿಷಯ ಬಗ್ಗೆ ಮಾತ್ರ ಕಿವಿಗೊಟ್ರು, ಆದ್ರೆ ಪುನರುತ್ಥಾನದ ವಿಷಯದ ಬಗ್ಗೆ ಅವರು ಕಿವಿ ಗೊಡದೆ ಹೋದ್ರು. ಕೀರ್ತನೆ 22:14-18 ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಬಗ್ಗೆ ಅಲ್ಲಿ ಚಿತ್ರಿಸಲ್ಪಟ್ಟಿದೆ. 7 ಸಂಗತಿಗಳು ಸಂಭವಿಸಲಿದೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಯೆಶಾಯನು ಬರೆದ ಗ್ರಂಥ 53ನೇ ಅಧ್ಯಾಯದಲ್ಲಿ ಈ 7 ಸಂಗತಿಗಳನ್ನ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದನ್ನ ನಾವು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನು ಯಾವ ರೀತಿಯಾದಂತಹ ಒಂದು ಬಾಧೆಯನ್ನ ಅನುಭವಿಸುತ್ತಾನೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಅವನು ಬಾಯಿ ತೆರೆಯಲೇ ಇಲ್ಲ. ಅಂದ್ರೆ ಕುರಿಯನ್ನ ಯಾವ ರೀತಿಯಲ್ಲಿ ಕೊಯ್ಯೋದಕ್ಕಿಂತ ಮುಂಚಿತವಾಗಿ ಆ ಒಂದು ಕಾರ್ಯವನ್ನು ಮಾಡ್ತಾರೋ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ. ಬಾಸುಂಡೆಗಳು, ದೇಹದ ಮೇಲೆ ಬಾಸುಂಡೆಗಳು, ಮತ್ತೆ ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಆತನು ಜಜ್ಜಲ್ಪಟ್ಟಿದ್ದಾನೆ, ಮತ್ತೆ ಆತನನ್ನ ಹೊಡೆದಿದ್ದಾರೆ, ಥೂ ಚಿ ಅಂತ ಹೇಳಿ ಉಗಿತಾ ಇದ್ದಾರೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಯ ಹಾಗೆ ಆತನು ಇದ್ದಾನೆ. ಈ ಎಲ್ಲ ಬಾಧೆಗಳನ್ನ ಆತನು ಯಾಕೆ ಅನುಭವಿಸಬೇಕಾಗಿತ್ತು? ನನ್ನ ನಿನ್ನ ಪಾಪಗಳಿಗಾಗಿ ಮಾತ್ರ. ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದು ಮಾತ್ರ. ಹಾಗಿದ್ರೆ 3 ಬಹಳ ಪ್ರಾಮುಖ್ಯವಾದಂಥ ಕಾರಣಗಳನ್ನು ನಾವು ನೋಡುವ ಹಾಗೆ, ಕ್ರಿಸ್ತನಿಗೆ ಏನಾಯಿತು ಅಂತ ಹೇಳಿ ದೇವರು ಆಶ್ಚರ್ಯ ಪಡಲಿಲ್ಲ. ಅದು ದೇವರ ಯೋಜನೆಯ ಭಾಗವಾಗಿತ್ತು. ದೇವರ ನಿಗದಿತ ಉದ್ದೇಶ ಮತ್ತು ಪೂರ್ವ ಜ್ಞಾನದಿಂದ ಯೇಸುವನ್ನ ಮರಣಕ್ಕೆ ಒಪ್ಪಿಸಲಾಯಿತು ಎಂದು ಪೌಲನು ಕೂಡ ಹೇಳ್ತಾನೆ. ಜಗತ್ತನ್ನ ಉಳಿಸುವ ಯೋಜನೆ ದೇವರದಾಗಿತ್ತು. ಅದಕ್ಕಾಗಿಯೇ ಯೇಸುಸ್ವಾಮಿ ಈ ಶ್ರಮೆಯನ್ನ ಅನುಭವಿಸ್ತಾನೆ. ಕ್ರಿಸ್ತನ ಪ್ರೀತಿಯನ್ನ ಬಹಿರಂಗಪಡಿಸಬೇಕಾಗಿತ್ತು. ಯೇಸುವಿಗೆ ಗೊತ್ತಿತ್ತು ಏನಾಗುತ್ತೆ ಅಂತ. ಕ್ರಿಸ್ತನು ಯೆರೂಸಲೇಮಿಗೆ ಯಾಕೆ ಹೋದ? ಅಲ್ಲಿ ಆತನು ಸುಮ್ಮನೆ ಹೋಗಿಲ್ಲ. ಹೋಗಿದ್ದು ಉದ್ದೇಶ ನಮ್ಮನ್ನ ರಕ್ಷಿಸುವುದಕ್ಕೆ. ನಾವು ಸುರಕ್ಷಿತವಾಗಿ ಇರಬೇಕು, ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು, ಈ ಜಗತ್ತು ಸಮಾಧಾನವಾಗಿ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿ ಆತನು ಈ ಲೋಕಕ್ಕೆ ತನ್ನ ಒಂದು ಪ್ರಾಣವನ್ನು ಕೊಡಬೇಕಾಯಿತು ಶಿಲುಬೆಯ ಮೇಲೆ. ಇನ್ನು 3ನೇದಾಗಿ ನೋಡುವಾಗ, ನಮ್ಮ ಸ್ವಂತ ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸಲು ಏಸು ನಮಗೆ ಮಾದರಿಯನ್ನು ನೀಡ್ತಾ ಇದ್ದಾನೆ. ನಮ್ಮನ್ನು ಭಯಪಡಿಸುವಂತಹ ಸಮಸ್ಯೆಗಿಂತ ಹೆಚ್ಚಾಗಿ ದೇವರ ಬುದ್ಧಿವಂತಿಕೆ, ಪ್ರೀತಿ ಮತ್ತು ಸಮೃದ್ಧಿಯ ಮೇಲೆ ನಮ್ಮ ಗಮನವನ್ನು ಇರಿಸಿದರೆ ನಾವು ಮುಂದುವರಿಯಲು ಸಾಧ್ಯವಾಗ್ತದೆ. ಇದನ್ನೇ ಏಸುಕ್ರಿಸ್ತನು ಶ್ರಮೆಯ ಒಂದು ಮಾದರಿಯಾಗಿದೆ ಪ್ರಿಯರೇ. ಹಾಗಿದ್ರೆ ನನ್ನ ನಿನ್ನ ನಂಬಿಕೆ ಸ್ಥಿರವಾಗಿ ಇರಬೇಕು. ಯಾವುದನ್ನು ನಂಬಬೇಕು, ನಂಬಬಾರದು ಎಂಬುದರ ಅರುಹನ್ನ ಏಸುಕ್ರಿಸ್ತನು ನಮಗೆ ಈಗಾಗಲೇ ತಿಳಿಸಿದ್ದಾನೆ, ತೋರಿಸಿದ್ದಾನೆ. ಅದಕ್ಕಾಗಿ ನಾವು ಮೂರ್ಖರಾಗಿ ಜೀವಿಸದ ಹಾಗೆ ಸತ್ಯವನ್ನ ದೃಷ್ಟಿಸಿ ನಿಜವಾದದ್ದನ್ನು ಅರ್ಥೈಸಿಕೊಂಡು ಬಾಳುವಂಥವರಾಗಬೇಕು. ಏಕೆಂದರೆ ಈಗಾಗಲೇ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳಿದಂಥ ಮಾತುಗಳು ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಬೇರೆ ರೀತಿಯಾದಂಥ ಒಂದು ಆಲೋಚನೆ ಇಟ್ಟುಕೊಂಡಿದ್ರು. ಆದರೆ ಅಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸುಸ್ವಾಮಿ ಈ ಲೋಕಕ್ಕೆ ಬಂದದ್ದು, ಶಿಲುಬೆ ಮೇಲೆ ತನ್ನ ಒಂದು ಜೀವಿತವನ್ನು ಕೊಟ್ಟದ್ದು ಅದು ನನಗಾಗಿ ನಿನಗಾಗಿ ಮಾತ್ರ. ಆ ಒಂದು ಶ್ರಮೆಯನ್ನು ನಾವು ತಿಳಿದುಕೊಳ್ಳಬೇಕು. ಮತ್ತು ಆತನು ಈ ಲೋಕಕ್ಕೆ ಪುನರುತ್ಥಾನ ಹೊಂದಿದ್ದು ನನಗಾಗಿ ನಿನಗಾಗಿ ಮಾತ್ರ. ಆ ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಾದರೆ ಕ್ರಿಸ್ತನೊಟ್ಟಿಗೆ ನಾವು ಜೀವಿಸುವಂತಹ ಮಕ್ಕಳಾಗಬೇಕು. ತಂದೆ ತನ್ನ ಮಗನು ಯಾವ ರೀತಿಯಲ್ಲಿ ಶ್ರಮೆ ಪಡ್ತಾನೆ ಎಂಬುದಾಗಿ ತಂದೆಗೆ ಗೊತ್ತಿತ್ತು. ಆದರೂ ಕೂಡ ಆ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ, ನಾವು ಮುಂದೆ ನಮಗೆ ಏನೇ ಕಷ್ಟಗಳು ಬಂದರೂ ಸಹ ನಾವು ಅದಕ್ಕೆ ಭಯಪಡದ ಹಾಗೆ ದೇವರು ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮನ್ನು ಆತನು ಕಾಪಾಡುತ್ತಾನೆ, ನಮಗೆ ಸಹಾಯಕನಾಗಿ ಮುಂದೆ ಬರುತ್ತಾನೆ. ನಮಗೆ ಬರುವಂತಹ ಒಂದು ಕಷ್ಟಗಳು, ನೋವುಗಳು ಅದು ಏನೂ ಅಲ್ಲ. ಹಾಗಂತ ಹೇಳಿ ನಾವು ದೇವರನ್ನು ಮರೆಯುವುದು ಬೇಡ. ಮತ್ತು ದೇವರ ಒಂದು ಹತ್ತಿರವಾಗಿದ್ದುಕೊಂಡು ದೇವರ ಪ್ರೀತಿಯನ್ನು ನಾವು ಅರ್ಥೈಸಿಕೊಂಡವರಾಗಿ, ನಂಬಿಕೆಯಲ್ಲಿ ಸತ್ಯವನ್ನು ತಿಳಿದುಕೊಂಡವರಾಗಿ ಮುಂದೆ ಸಾಗೋಣ. ಹಾಗೂ ನಿಜವಾದಂತಹ ಜೀವಿತ ನಮ್ಮದಾಗಿರಲಿ. ದೇವರಿ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.